ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 17 ವಚನಗಳು 21-23. ಪಿತನೇ, ಇವರೆಲ್ಲ ಒಂದಾಗಿರಲಿ. ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ. ಹೀಗೆ ನನ್ನನ್ನು ಕಳುಹಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ. ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ. ಆಗ ನೀವೇ ನನ್ನನ್ನು ಕಳುಹಿಸಿರುವಿರಿ ಎಂದು, ನನ್ನನ್ನು ಪ್ರೀತಿಸಿದಂತೆಯೇ ಇವರನ್ನು ನೀವು ಪ್ರೀತಿಸಿರುವಿರಿ ಎಂದು ಲೋಕಕ್ಕೆ ಮನವರಿಕೆಯಾಗುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ದಿವ್ಯ ಬಾಲ ಯೇಸುವಿನಲ್ಲಿ ನನ್ನ ಅತಿಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆಗಳ ಗ್ರಂಥ 42:1 ಹೇಳುತ್ತೆ, ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ, ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ, ದಣಿದೆನ್ನ ಮನದೇವ ಹಂಬಲಿಸುತ್ತಿದೆ ನಿನಗಾಗಿ, ದಣಿದೆನ್ನ ಮನದೇವ ಹಂಬಲಿಸುತ್ತಿದೆ ನಿನಗಾಗಿ, ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ನಮ್ಮ ಶರೀರಕ್ಕೆ ಯಾವಾಗ ದಾಹವಾಗುವುದು? ನಾವು ಬಳಲಿ ಬಾಯಾರಿದಾಗ, ಸುಸ್ತಾದಾಗ. ಕೀರ್ತನೆಗಾರ ಈ ಕೀರ್ತನೆಯ ಮುಖಾಂತರ ನಾವು ದೇವರಲ್ಲಿ ಯಾವ ರೀತಿ ಲೀನವಾಗಬೇಕು, ಐಕ್ಯವಾಗಬೇಕು ಎಂಬುದನ್ನು ಬೋಧಿಸುತ್ತಾನೆ. ಆ ಬಾಯಾರಿದ ಜಿಂಕೆ ಬಳಲಿ ಬೆಂಡಾಗಿ ಯಾವ ರೀತಿಯಲ್ಲಿ ನೀರಿಗಾಗಿ ಹಾತೊರೆಯುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಜಂಜಾಟದಲ್ಲಿ ಬಳಲಿ ಬೆಂಡಾಗಿರುವಂತಹ ನಾವು ದೇವರಲ್ಲಿ ದೇವರ ಐಕ್ಯತೆಗಾಗಿ ಹಾತೊರೆಯಬೇಕೆಂಬುದೇ ಈ ಕೀರ್ತನೆಯ ಉದ್ದೇಶ. ಕೋಲ್ಕತ್ತಾದ ಮದರ್ ತೆರೇಸಾರವರು ತಮ್ಮ ಏನೇ ಕೆಲಸಗಳನ್ನು ಮಾಡಬೇಕಿದ್ದರೂ ಸಹ ದೇವರ ಸಹಾಯವಿಲ್ಲದೆ ಅಥವಾ ದೇವರ ಪ್ರಾರ್ಥನೆ ಇಲ್ಲದೆ ಮಾಡುತ್ತಿರಲಿಲ್ಲ. ದಿನದ 16 ಗಂಟೆಗಳನ್ನ ಆಕೆ ದೇವರ ಸಾನ್ನಿಧ್ಯದಲ್ಲಿಯೇ ಕಳೆಯುತ್ತಿದ್ದರು. ಅವರು ಕನ್ಯಾಸ್ತ್ರೀ ಮಠಗಳನ್ನು ಸ್ಥಾಪಿಸುವಾಗ ತಮ್ಮ ಕನ್ಯಾಸ್ತ್ರೀಯರಿಗೆ ಅವರು ನೀಡಿದಂತಹ ಆದೇಶ ಏನೆಂದರೆ, ನೀವು ಏನನ್ನು ಬಿಟ್ಟರೂ ಸರಿ, ಆದರೆ ಪ್ರಾರ್ಥನೆಯನ್ನು ಮಾತ್ರ ಬಿಡಬೇಡಿ. ಪ್ರಾರ್ಥನೆ ಎಂಥ ಪ್ರಾರ್ಥನೆ? ಪರಮಪ್ರಸಾದದ ಪೆಟ್ಟಿಗೆಯ ಮುಂದೆ ಕುಳಿತು ದೇವರಲ್ಲಿ ಲೀನವಾಗಿ ಐಕ್ಯತೆಯನ್ನು ಹೊಂದುವಂತಹ ಪ್ರಾರ್ಥನೆ. ಯಾವುದೇ ಕಾರಣಕ್ಕೂ ಸಹ ಪರಮಪ್ರಸಾದ ಪೆಟ್ಟಿಗೆಯ ಪ್ರಸನ್ನತೆಯನ್ನು ನೀವು ಮರೆಯದಿರಿ. ದಿನಕ್ಕೆ 1 ಗಂಟೆಯಾದರೂ ಪರಮಪ್ರಸಾದದ ಮುಂದೆ ನಿಮ್ಮ ಜೀವನವನ್ನು ಕಳೆಯಲು ಪ್ರಯತ್ನಿಸಿ ಎಂದು ಕೋಲ್ಕತ್ತಾದ ಮದರ್ ತೆರೇಸಾರವರು ತಮ್ಮ ಕನ್ಯಾಸ್ತ್ರೀಗಳಿಗೆ ನೀಡಿದಂತಹ ಆದೇಶವಿದು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸೆಮಿನರಿಗಳಲ್ಲಿ ಆಗಲಿ ಅಥವಾ ಗುರುಮಠಗಳಲ್ಲಿ ಆಗಲಿ, ಪರಮಪ್ರಸಾದದ ಪೆಟ್ಟಿಗೆಯಲ್ಲಿ ಪ್ರಭು ಕ್ರಿಸ್ತರು ಪ್ರಸನ್ನರು ಎಂಬಂತಹ ಭಾವೈಕ್ಯದಿಂದ ದಿನದಲ್ಲಿ ಒಂದಷ್ಟು ಸಮಯವಾದರೂ ಪರಮಪ್ರಸಾದ ಪೆಟ್ಟಿಗೆಯ ಮುಂದೆ ಕಳೆಯಲು ನಮಗೆ ಅವಕಾಶವಿರುತ್ತೆ. ಆದರೆ ಅದೇ ಲೋಕದಲ್ಲಿ ಜೀವಿಸುವಂತಹ ಜನರಿಗೆ ಅಂತ ಅವಕಾಶಗಳು ತುಂಬಾ ಕಡಿಮೆ. ಆದರೂ ಸಹ ಧರ್ಮಸಭೆ ಲೋಕದಲ್ಲಿರುವಂತಹ ಜನರಿಗೂ ಸಹ ಪರಮಪ್ರಸಾದದ ಮುಂದೆ ತಮ್ಮ ಸಮಯವನ್ನ ಕಳೆಯಲು ಕರೆಯನ್ನೀಯುತ್ತದೆ. ಯಾಕಾಗಿ ನಾವು ದೇವರಲ್ಲಿ ಲೀನವಾಗುವಂತಹ ಐಕ್ಯವಾಗುವಂತಹ ಪ್ರಾರ್ಥನೆಯನ್ನು ಮಾಡಬೇಕು? ಆ ಪ್ರಾರ್ಥನೆಯ ಉದ್ದೇಶವೇನು? ಎಷ್ಟೋ ಬಾರಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಯಾಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ? ನಮ್ಮ ಕೋರಿಕೆಗಳು ನೆರವೇರಲಿ ಎಂದು, ನಾವು ಸುಖದಿಂದಲೂ ಸಂತೋಷದಿಂದಲೂ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆದರೆ ಆ ಪ್ರಾರ್ಥನೆಯ ಮೂಲ ಉದ್ದೇಶ ಅಥವಾ ಗುರಿ ಏನಾಗಿರಬೇಕು? ಆ ಪ್ರಾರ್ಥನೆ ಒಂದು ದಿನ ನಮ್ಮನ್ನ ದೇವರಲ್ಲಿ ಐಕ್ಯವಾಗಿಸಬೇಕು. ಅದೇ ಆ ಪ್ರಾರ್ಥನೆಯ ಉದ್ದೇಶ. ಅವಿಲಾದ ಸಂತ ತೆರೇಸರವರು ಹೇಳುತ್ತಾರೆ, ನಮ್ಮನ್ನೇ ಹೇಳಿದ ಹಾಗೆ, ಪ್ರಾರ್ಥನೆ ಎಂಬುದು ಕೇವಲ ಬಾಯಿಪಾಠ ಮಾಡುವಂತಹ ವಿಷಯವಲ್ಲ. ಬದಲಾಗಿ ಪ್ರಾರ್ಥನೆ ಎಂಬುದು ನನ್ನ ಹಾಗೂ ದೇವರ ನಡುವೆ ಇರುವಂತಹ ಆತ್ಮೀಯ ಸಂಬಂಧ, ನನ್ನ ಹಾಗೂ ದೇವರ ನಡುವೆ ಇರುವಂತಹ ಆತ್ಮೀಯ ಸಂಭಾಷಣೆ. ಒಬ್ಬ ಪ್ರಿಯತಮನು ಒಬ್ಬ ಪ್ರಿಯತಮೆಯನ್ನು ಕಾಣಲು ಕಾತುರದಿಂದ ಕಾಯುತ್ತಿರುವಂತೆ, ನಾನು ಈ ಲೋಕದ ಸೃಷ್ಟಿ ದೇವರನ್ನ ಕಾಣಲು ಕಾತುರದಿಂದ ಕಾಯಬೇಕೆಂಬುದೇ ಈ ಪ್ರಾರ್ಥನೆಗಳ ಉದ್ದೇಶ. ಪ್ರಿಯ ಸಹೋದರ ಸಹೋದರಿಯರೇ, ಕಟ್ಟಕಡೆಗೆ ಈ ನಮ್ಮ ಪ್ರಾರ್ಥನೆಗಳು ಮುಕ್ತಾಯಗೊಳ್ಳುವುದು ಎಲ್ಲಿ? ದೇವರಲ್ಲಿ ನಾವು ಲೀನರಾದಾಗ. ದೇವರು ಯಾರು, ದೇವರ ಬಗ್ಗೆ ನಾವು ಎಷ್ಟಾಗಿ ತಿಳಿದುಕೊಂಡಿದ್ದೇವೆ? ದೇವರನ್ನು ನಾವು 4 ವಿಧದಲ್ಲಿ ಕಾಣಬಹುದು. ಮೊತ್ತ ಮೊದಲನೆಯದಾಗಿ ಕಾಲ್ಪನಿಕ ದೇವರು ಎಂದು ಹೇಳುತ್ತೇವೆ. ಕಾಲ್ಪನಿಕ ದೇವರು ಯಾರು? ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಂದೆ ತಾಯಿಗಳು ನಮಗೆ ಬಿಡಿಸಿ ಬಿಡಿಸಿ ಹೇಳುತ್ತಿದ್ದಂತಹ ದೇವರ ಚಿತ್ರ. ದೇವರಿಗೆ ದೊಡ್ಡ ಗಡ್ಡ ಉಂಟು, ದೊಡ್ಡ ಕೈಯುಂಟು, ದೊಡ್ಡ ಮುಖ ಉಂಟು, ಹಣೆ ಹಗಲದಾಗಿರುತ್ತೆ, ದೊಡ್ಡ ಶಾಲನ್ನು ಹೊದ್ದುಕೊಂಡಿರುತ್ತಾರೆ, ಕೈಯಲ್ಲಿ ಒಂದು ದೊಡ್ಡ ಕೋಲ್ ಇರುತ್ತೆ. ದೇವರ ಚಿತ್ರಣವನ್ನ ಆ ಕಾಲದಲ್ಲಿ ನಮಗೆ ಕಾಲ್ಪನಿಕವಾಗಿ ನಮ್ಮ ತಂದೆ ತಾಯಿಗಳೇ ಆಗಲಿ ಧರ್ಮೋಪದೇಶ ತರಗತಿಯನ್ನು ಹೇಳಿಕೊಡುತ್ತಿದ್ದಂತಹ ಟೀಚರ್ಗಳೇ ಆಗಲಿ ನಮಗೆ ನೀಡಿದ್ದಾರೆ. ಅದು ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಅಚ್ಚಳಿದೆ, ಉಳಿದಿದೆ ಆ ಕಾಲ್ಪನಿಕ ದೇವರು ಎಂದು. ಮುಂದೆ ಹೋಗುತ್ತಾ ನಾವು ಚಾರಿತ್ರಿಕ ದೇವರ ಬಗ್ಗೆ ನಾವು ಕೇಳಿದ್ದೇವೆ. ಚಾರಿತ್ರಿಕ ದೇವರು ಯಾರು? ಚರಿತ್ರೆಯಲ್ಲಿ ನಾವು ಓದುವಂತಹ ದೇವರು. ಧರ್ಮೋಪದೇಶ ತರಗತಿಗಳಿಗೆ ನಾವು ಹೋಗುವಾಗ, ನಾವು ಸ್ವಲ್ಪ ವಯಸ್ಕರಾದಾಗ ನಮಗೆ ಈ ರೀತಿ ಹೇಳಿಕೊಡಲಾಗುತ್ತದೆ, ದೇವರು ಹೀಗಿರುತ್ತಾರೆ ಹೀಗಿರುತ್ತಾರೆ, ದೇವರು ಸರ್ವಸಂಪನ್ನರು, ಸದ್ಗುಣ ಸಂಪನ್ನರು, ಎಲ್ಲ ಕಡೆ ಪ್ರಸನ್ನರು, ಇಂಥ ಒಂದು ಚಾರಿತ್ರಿಕ ವಿಷಯವನ್ನು ದೇವರ ಬಗ್ಗೆ ನಮಗೆ ಹೇಳಿಕೊಡಲಾಗುತ್ತದೆ. ಇನ್ನೂ ಮುಂದುವರಿಯುತ್ತಾ ನಾವು ರಕ್ಷಿಸುವ ದೇವರನ್ನು ಕಾಣುತ್ತೇವೆ. ನಮ್ಮ ಕೋರಿಕೆಗಳನ್ನು ಅವರು ಮುಂದಿಟ್ಟಾಗ ಅವರು ನಮ್ಮ ರಕ್ಷಣೆ ಮಾಡುವರು ಎಂಬಂತಹ ನಂಬಿಕೆ ಎಂಬಂತಹ ವಿಶ್ವಾಸ ನಮ್ಮಲ್ಲಿರುತ್ತದೆ. ಇನ್ನು ಮುಂದೆ ಸಾಗಿದಾಗ ಆ ದೇವರು ಬೇರೆ ಯಾರೂ ಅಲ್ಲ, ಆ ದೇವರು ನಮಗೆ ಮುಕ್ತಿಯನ್ನು ನೀಡುವಂತಹ ದೇವರೆಂಬ ನಂಬಿಕೆ ನಮ್ಮಲ್ಲಿ ಉಂಟಾಗಿರುತ್ತದೆ. ಹೀಗೆ ನಮ್ಮಲ್ಲಿ ಕಾಲ್ಪನಿಕ ದೇವರು, ಚಾರಿತ್ರಿಕ ದೇವರು ಅಂದರೆ ಚರಿತ್ರೆಯ ದೇವರು, ನಮಗೆ ನಮ್ಮನ್ನು ರಕ್ಷಿಸುವಂತಹ ದೇವರು, ನಮ್ಮನ್ನು ಮುಕ್ತಿ ನೀಡುವಂತಹ ದೇವರು, ಈ ದೇವರ ಬಗ್ಗೆ ನಾವು ಹೆಚ್ಚಾಗಿ ತಿಳಿದುಕೊಂಡಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 9:1-19 ಸಂತ ಪೌಲನು ಯಾವ ರೀತಿಯಲ್ಲಿ ದೇವರಿಂದ ಮುಕ್ತಿಯನ್ನು ಹೊಂದಿದನು ಎಂಬುದನ್ನು ನಾವು ಓದುತ್ತೇವೆ. ಆತ ಕ್ರೈಸ್ತರನ್ನು ಹಿಂಸಿಸುವಂತಹ ಒಬ್ಬ ಕ್ರೂರ ವ್ಯಕ್ತಿ ಆಗಿದ್ದ, ಯಹೂದ್ಯ ಪಂಗಡಕ್ಕೆ ಸೇರಿದವನು, ವಕೀಲ ವೃತ್ತಿಯಲ್ಲಿ. ಆತ ಹೇಳಿದ್ದೇ ಕಡೆಯ ಮಾತು. ಅಂತಹವನು ದಮಸ್ಕಸಿಗೆ ಹೋಗುವ ರಸ್ತೆಯಲ್ಲಿ ಪ್ರಭು ಕ್ರಿಸ್ತರಿಂದ ಪ್ರೇರಿತನಾಗಿ, ಪವಿತ್ರಾತ್ಮ ಭರಿತನಾಗಿ ಪ್ರಭು ಕ್ರಿಸ್ತರಲ್ಲಿ ತನ್ನನ್ನೇ ತಾನು ಐಕ್ಯಗೊಳಿಸಿಕೊಳ್ಳುತ್ತಾನೆ. ಪ್ರಭು ಕ್ರಿಸ್ತರು ದಮಸ್ಕಸಿನ ರೋಡಿನಲ್ಲಿ ಪೌಲನನ್ನು ಭೇಟಿಯಾದಾಗ, ಪೌಲನೇ ಪೌಲನೇ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂದು ಕೇಳಿದಾಗ, ಪ್ರಭುವೇ ತಾವ್ಯಾರು, ನಿಮ್ಮನ್ನು ನಾನು ಅರಿತೇ ಇಲ್ಲವಲ್ಲ ಎಂದು ಹೇಳುತ್ತಾನೆ. ಆಗ ಪ್ರಭು ಕ್ರಿಸ್ತರು, ನಾನೇ ನೀನು ಹಿಂಸಿಸುತ್ತಿರುವ ಕ್ರಿಸ್ತ ಎಂದು ಹೇಳಿದಾಗ, ಸೌಲನಾಗಿ ಮಾರ್ಪಾಡಾಗುವುದನ್ನ ಆ ಚರಿತ್ರೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳ ಅಧ್ಯಾಯ 9 ನಾವು ಓದುತ್ತೇವೆ. ಸಂತ ಯೋವಾನರು ಬರೆದ ಶುಭ ಸಂದೇಶ ಅಧ್ಯಾಯ 4:5-30 ಸಮಾರ್ಯದ ಮಹಿಳೆಯೂ ಸಹ ಯಾವ ರೀತಿಯಲ್ಲಿ ಪ್ರಭು ಕ್ರಿಸ್ತರನ್ನ ಆತನ ಪ್ರಸನ್ನತೆಯನ್ನು ಕಾಣುತ್ತಾಳೆ ಎಂಬುದನ್ನು ಓದುತ್ತೇವೆ. ಯಾಕೋಬನ ಬಾವಿಯ ಬಳಿ ಬಂದಾಗ ಪ್ರಭು ಕ್ರಿಸ್ತರು ಆಕೆ ಇಡೀ ಜೀವನ ಚರಿತ್ರೆಯನ್ನು ಬಿಚ್ಚಿಡುತ್ತಾರೆ. ಆಕೆ ಎಷ್ಟೋ ವಿಷಯಗಳನ್ನು ಪ್ರಭು ಕ್ರಿಸ್ತರಲ್ಲಿ ಮುಚ್ಚಿಡಲು ಪ್ರಯತ್ನಿಸುತ್ತಾಳೆ, ಆದರೆ ಪ್ರಭು ಕ್ರಿಸ್ತರು ಆಕೆ ಇಡೀ ಜೀವನ ಚರಿತ್ರೆಯನ್ನು ಬಿಚ್ಚಿಡುತ್ತಾರೆ. ಆಗ ಆಕೆ ಹೇಳುತ್ತಾಳೆ, ನೀವೇ ಅಭಿಷಿಕ್ತರಾದ ದೊರೆ ಎಂದು ನಾನು ನಂಬುತ್ತೇನೆ ಎಂದು ದೇವರನ್ನ ಕಾಣುತ್ತಾಳೆ, ದೇವರಲ್ಲಿ ಐಕ್ಯವಾಗಲು ಪ್ರಯತ್ನಿಸುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಐಕ್ಯವಾಗಬಹುದು, ಯಾವಾಗ ನಾವು ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ಅರಿತುಕೊಳ್ಳುತ್ತೇವೋ ಆಗ. ಯೋವಾನನು ಬರೆದ 1 ಅಧ್ಯಾಯ 14:8 ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ, ಯಾರನ್ನು ಸಹ ಆತ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ಅಷ್ಟೊಂದು ಪ್ರೀತಿಸುವಾಗ ನಾವು ಸಹ ದೇವರನ್ನ ಪ್ರೀತಿಸಬೇಕು. ಸಂತ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 3:16 ಹೇಳುತ್ತೆ, ದೇವರು ಎಷ್ಟಾಗಿ ಈ ಲೋಕವನ್ನು ಪ್ರೀತಿಸಿದರೆಂದರೆ ತಮ್ಮ ಏಕಮಾತ್ರ ಪುತ್ರ ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ದಾರಿ ಎರೆಯುವಷ್ಟು ನಮ್ಮನ್ನು ಪ್ರೀತಿಸಿದರು. ಅಂಥ ಪ್ರೀತಿ ಎಲ್ಲಿಯೂ ನಾವು ಕಂಡಿಲ್ಲ, ಅಂಥ ಪ್ರೀತಿ ಅಗಾಧವಾದಂಥ ಪ್ರೀತಿ. ಅಂಥ ಪ್ರೀತಿಯಿಂದಲೇ ನಾವು ದೇವರಲ್ಲಿ ಐಕ್ಯವಾಗುವುದು. ಇಂದಿನ ಶುಭ ಸಂದೇಶದ ವಾಚನ ಅಧ್ಯಾಯ 4:21 ಹೇಳುತ್ತೆ, ಪಿತನೇ ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಒಂದಾಗಿರುವಂತೆ ಇವರೆಲ್ಲರೂ ಸಹ ಒಂದಾಗಿರಲಿ ಎಂದು ಪ್ರಭು ಕ್ರಿಸ್ತರು ನಮಗೋಸ್ಕರ ನಿಮಗೋಸ್ಕರ ಪ್ರಾರ್ಥಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದ ಪ್ರಮುಖ ಉದ್ದೇಶ ಏನು? ನಮ್ಮ ಜೀವನದ ಪ್ರಮುಖ ಉದ್ದೇಶ ನಾವು ಕ್ರಿಸ್ತರಲ್ಲಿ ದೇವರಲ್ಲಿ ಐಕ್ಯವಾಗಬೇಕು ಎಂಬುದೇ. ಆದ್ದರಿಂದ ದೈವಿಕ ಮೌಲ್ಯಗಳಿಗಾಗಿ ನಾವು ಹಾತೊರೆಯಬೇಕು. ದೈವಿಕ ಮೌಲ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು. ನಮ್ಮಲ್ಲಿ ದ್ವೇಷ ಇದೆ, ಮತ್ಸರ ಇದೆ, ಕೋಪ ಇದೆ, ಹಗತನ ಇದೆ, ಸೇಡಿದೆ. ಒಬ್ಬರನ್ನ ಕಂಡರೆ ಒಬ್ಬರಿಗಾಗುವುದಿಲ್ಲ, ಆತನನ್ನು ಕಂಡರೆ ಈತನಿಗಾಗುವುದು, ಈತನನ್ನು ಕಂಡರೆ ಮತ್ತೊಬ್ಬನಿಗಾಗುವುದಿಲ್ಲ. ನಮ್ಮದೇ ಆದ ರೀತಿಯಲ್ಲಿ ನಾವು ಕನಿಷ್ಠರು, ಕೆಲವು ಬಾರಿ ಅನಿಷ್ಠರು, ಆದರೂ ಸಹ ದೇವರು ಪ್ರೀತಿ ಸ್ವರೂಪಿ. ನಮ್ಮ ಕುಂದುಕೊರತೆ, ಅದರಲ್ಲೂ ಪ್ರತ್ಯೇಕವಾಗಿ ನಮ್ಮ ದೈಹಿಕವಾಗಲಿ ಆತ್ಮಿಕವಾಗಲಿ ಏನೇ ಕುಂದುಕೊರತೆಗಳಿದ್ದರೂ ಸಹ ಅವುಗಳೆಲ್ಲವನ್ನ ಬದಿಗೊತ್ತಿ ತಮ್ಮ ಪ್ರೀತಿಯಿಂದ ನಮ್ಮನ್ನು ಪುನಃ ಮೇಲೆತ್ತುತ್ತಾರೆ. ಅಂತ ದೇವರಲ್ಲಿ ನಾವು ಐಕ್ಯರಾಗಬೇಕಾಗಿರುವುದು ಸಹಜವಲ್ಲವೇ? ಒಬ್ಬ ಪುಟ್ಟ ಹುಡುಗನಿದ್ದ. ಆ ಹುಡುಗ ಒಂದು ದಿನ ತನ್ನ ಕೈಯನ್ನ ಹೀಗೆ ಮಾಡಿಕೊಂಡು ಒಂದು ಸಣ್ಣ ಬಿಂದಿಗೆ ಒಳಗೆ ಕೈಯನ್ನು ಹಾಕಿದ. ಮುಷ್ಟಿ ಮುಖಾಂತರ ಬಿಂದಿಗೆ ಒಳಗೆ ಕೈಯನ್ನು ಹಾಕಿದ ನಂತರ ಆತನು ಆ ಬಿಂದಿಗೆಯಿಂದ ಕೈಯನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ತಾಯಿಗೆ ಗಾಬರಿ ಆಯಿತು, ಯಾಕೆ ಮಗ ಈ ರೀತಿ ಮಾಡಿಕೊಂಡ ಎಂದು. ಏನೇನೋ ಮಾಡಿ ಪ್ರಯತ್ನ ಪಟ್ಟರೋ, ಕೈಯನ್ನು ಎಳೀಲಿಕ್ಕೆ ಪ್ರಯತ್ನ ಪಟ್ಟರೋ ಮಗು ಕೈಯನ್ನ ಬಿಡಲಿಲ್ಲ, ಅಥವಾ ಅದು ಕೈ ಬಿಂದಿಗೆಯಿಂದ ಹೊರ ಬರಲಿಲ್ಲ. ಎಷ್ಟೋ ಜನ ಬಂದು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಆಗ ಅಲ್ಲಿಗೆ ಒಬ್ಬ ಜ್ಞಾನಿ ಬಂದ, ನಿಮ್ಮ ಮಗನ ಕೈಯನ್ನ ನಾನು ತೆಗೆಯುತ್ತೇನೆ ಎಂದ. ಅದಕ್ಕೆ ಮುಂಚೆ ಇನ್ನೂ ಕೆಲವರು ಬಿಂದಿಗೆಯನ್ನೇ ಕತ್ತರಿಸಿ ಕೈ ಹೊರಗಡೆ ಬರಬಹುದು ಎಂದರು, ಇಲ್ಲ ನಿಮ್ಮ ಮಗನ ಕೈಯನ್ನೇ ಕತ್ತರಿಸಿ ಬಿಂದಿಗೆ ಹೋದರೂ ಹೋಗಲಿ ಎಂದು. ಆದ್ರೆ ಆ ಜ್ಞಾನಿ ಹೇಳುತ್ತಾನೆ, ನಿಮ್ಮ ಮಗನ ಕೈಯನ್ನು ನಾನು ಹೊರಗೆ ತೆಗೆಯುತ್ತೇನೆ ಎಂದು. ಆಗ ಜ್ಞಾನಿ ಮಗುವಿನ ಬಳಿಗೆ ಹೋಗಿ, ಮಗುವಿನ ಕೈಯಲ್ಲಿ ಎಷ್ಟು ಹಣ ಇದೆ ಎಂದು. ಅದಕ್ಕೆ ಆ ಮಗು ಹೇಳುತ್ತೆ, ನನ್ನ ಕೈಯಲ್ಲಿ 1 ರೂಪಾಯಿ ಇದೆ ಎಂದು. ಆತ 10 ರೂಪಾಯಿಯನ್ನು ತೋರಿಸುತ್ತಾ, ನೋಡು 10 ರೂಪಾಯಿಯನ್ನು ನಾನು ನಿನಗೆ ಕೊಡುತ್ತೇನೆ, ಕೈ ಬಿಡು ಎಂದ. ಮಗು ಒಳಗೆ ಕೈ ಬಿಟ್ಟದು, ಕೈ ಸಣ್ಣದಾಯಿತು, ಕೈ ಹೊರಗೆ ಬಂತು. ನಮ್ಮ ಕೈಯಲ್ಲಿ ಎಷ್ಟೋ ಸಣ್ಣ ಪುಟ್ಟ ಮೌಲ್ಯಗಳಿರುತ್ತವೆ ಪ್ರಿಯ ಸಹೋದರ ಸಹೋದರಿಯರ. ಆದರೆ ನಾವು ಹೆಚ್ಚಿನ ಮೌಲ್ಯಗಳಿಗಾಗಿ ಆಸೆ ಪಡಬೇಕು. ಹೆಚ್ಚಿನ ಮೌಲ್ಯಗಳು ಯಾವುವು, ಹೆಚ್ಚಿನ ಗುಣಗಳು ಯಾವುವು? ಪ್ರೀತಿ, ಕನಿಕರ, ದಯೆ, ಸಹೋದರತ್ವ, ಸಾಮರಸ್ಯದ ಜೀವನ, ಒಬ್ಬರನ್ನೊಬ್ಬರು ಅರಿತು ಬಾಳುವುದು, ಒಬ್ಬರನ್ನೊಬ್ಬರು ಕ್ಷಮಿಸುವುದು, ಇಂಥ ಮೌಲ್ಯಗಳಿಗಾಗಿ ನಾವು ಹಾತೊರೆಯಬೇಕಾಗಿದೆ. ಆ ರೀತಿ ಹಾತೊರೆಯದಾಗ ಮಾತ್ರ ನಾವು ದೇವರಲ್ಲಿ ಐಕ್ಯರಾಗಲು ಸಾಧ್ಯ. ಸಂತ ಅಗಸ್ಟಿನರು ಹೇಳುತ್ತಾರೆ, ದೇವರೇ, ನಮ್ಮ ಹೃದಯಗಳು ನಿಮಗಾಗಿಯೇ ಸೃಷ್ಟಿಸಲ್ಪಟ್ಟಿವೆ. ಈ ನಮ್ಮ ಹೃದಯಗಳು ಶಾಂತವಾಗುವುದು ನಿಮ್ಮಲ್ಲಿ ನಾವು ಲೀನವಾದಾಗ ಮಾತ್ರ ಎಂದು. ದೇವರೇ, ನಮ್ಮ ಹೃದಯಗಳು ನಿಮಗಾಗಿಯೇ ಸೃಷ್ಟಿಸಲ್ಪಟ್ಟಿವೆ ಅಥವಾ ರಚಿಸಲ್ಪಟ್ಟಿವೆ. ಈ ನಮ್ಮ ಹೃದಯಗಳು ಶಾಂತವಾಗುವುದು ಯಾವಾಗ ನಾವು ನಿಮ್ಮಲ್ಲಿ ಲೀನವಾಗುತ್ತೇವೋ ಆಗ ಎಂದು. ಅಂದರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು, ನಮ್ಮ ಪ್ರತಿಯೊಂದು ನಡೆ ನುಡಿ, ಆದರ್ಶ ಆಲೋಚನೆ ಏನಿದೆಯೋ ಅವೆಲ್ಲವೂ ಸಹ ದೇವರ ಚಿತ್ತಕ್ಕನುಗುಣವಾಗಿ ನಡೆಯಬೇಕು. ಆ ಚಿತ್ತಕ್ಕನುಗುಣವಾಗಿ ನಡೆದಾಗ ಮಾತ್ರ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಲ್ಲಿ ಐಕ್ಯರಾಗಲು ಸಾಧ್ಯ. ಇಂದಿನ ಬಲಿಪೂಜೆಯಲ್ಲಿ ವಿಶೇಷವಾಗಿ ನಾವು ಈ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುವಾಗ ಅವರು ಮಾಡುವಂತಹ ಸೇವೆ, ಅವರ ಪ್ರಾರ್ಥನೆ ಎಲ್ಲವೂ ಸಹ ಅವರಿಗೆ 100ರಷ್ಟು ಸಂಭಾವನೆಯನ್ನ ಸ್ವರ್ಗಲೋಕದಲ್ಲಿ ತಂದುಕೊಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಾವು ಸಹ ಪಾಪಿಗಳು, ಎಷ್ಟೋ ಬಾರಿ ಪಾಪಕೂಪದಲ್ಲಿ ಬಿದ್ದಿದ್ದೇವೆ. ಆದರೂ ಸಹ ದೇವರು ಪ್ರೀತಿ ಸ್ವರೂಪಿ, ನಮ್ಮನ್ನು ಯಾವಾಗಲೂ ತಮ್ಮ ಪ್ರೀತಿಯಿಂದಲೇ ಮೇಲೆತ್ತುವರು ಎಂಬ ನಂಬಿಕೆಯಿಂದ ನಮ್ಮ ಜಪ ತಪ ಪ್ರಾರ್ಥನೆಗಳಿಂದ ದೇವರಲ್ಲಿ ಐಕ್ಯರಾಗಲು ಪ್ರಯತ್ನಿಸೋಣ. ಆಮೆನ್.